ಪರಮ ಭಗವದ್ ಭಕ್ತರಿಗನಾದರಲ್ಲಿ ಕೇಳುವುದು. ಅನಾಳ ಅಗ್ನಿಯು ಪಕ್ವವಗೈಸಿದ ಬೇಯಿಸಿದ ಪಕ್ವವಗೈಸಿದ ಅಂದರೆ ಬೇಯಿಸಿದ ಅನ್ನವ ಅನ್ನವನ್ನು ಅನನ ನೋಡು ವೈಶ್ವದೇವ ಅಥವಾ ಹೋಮಗಳಲ್ಲಿ ಹೋಮಿಸುವ ತೆರದಂತೆ ಹೋಮ ಮಾಡುವ ರೀತಿಯಲ್ಲಿ ಅನಿಮಿಶೇಷನು ತತ್ವಾಭಿಮಾನಿಗಳ ನಿಯಾಮಕನಾದ ಶ್ರೀಹರಿಯು ಮಾಡಿ ಮಾಡಿಸಿದ ಅನಿಮಿಶೇಷ ತತ್ವಾಭಿಮಾನಿಗಳ ನಿಯಾಮಕನಾದ ಶ್ರೀಹರಿಯು ಮಾಡಿ ಮಾಡಿಸಿದ ಬಿಂಬಕ್ರಿಯಾ ಮೂಲಕ ತಾನೇ ಮಾಡಿ ನಮ್ಮಿಂದ ಮಾಡಿಸಿದ ಅಖಿಲ ಕರ್ಮಗಳ ಮಾನಸಿಕ ವಾಚಿಕ ಕಾಯಿಕ ಕರ್ಮಗಳನ್ನು ಶಂಕಿಸದೆ ನಾನು ಭಗವಂತ ಮಾಡಿ ಮಾಡಿಸಿದರೆ ಶ್ವಾಸ ಮೊದಲಾದ ಸಕಲ ಕರ್ಮಗಳನ್ನು ಮಾಡುತ್ತೇನೆ. ಕಟ್ಟಿಗೆ ಗೊಂಬೆಯಂತೆ ಭಗವಂತನ ಅಧೀನನಾದ ಜ್ಞಾನ ಇಚ್ಛಾ ಕ್ರಿಯಾ ಅಥವಾ ಪ್ರಯತ್ನಗಳೆಂಬ ಧರ್ಮಗಳನ್ನು ಹೊಂದಿರುವ ಪರಾಧೀನ ಕರ್ತೃವೆಂದು ತಿಳಿದು ದೃಢವಾಗಿ ತಿಳಿದು ಶಂಕಿಸದೆ ನನಗೊಂದು ಚೂರು ಸ್ವಾತಂತ್ರ್ಯ ಉಂಟೇನೋ ಎಂಬ ನನಗೊಂದು ಚೂರು ಸ್ವಾತಂತ್ರ್ಯ ಉಂಟೇನೋ ಎಂಬ ಪ್ರಯತ್ನವನ್ನಾದರೂ ಎಂಬ ಮಗರಿ ಕಾಮ ಎಂಬ ಮಗರಿ ಕಾಮ ಆಗಲಿ ಪ್ರಯತ್ನವಾದರೂ ದೇವರ ಅಪೇಕ್ಷೆ ಇಲ್ಲದೆ ನಾನಾಗಿ ಮಾಡಬಲ್ಲೆನೇನೋ ಅದಕ್ಕೆ ಬೇಕಾದ ಚೂರು ಸ್ವಾತಂತ್ರ್ಯ ನನಗಿದೆಯೇನೋ ಎಂದು ಕನಸಿನಲ್ಲೂ ಸಂಶಯ ಪಡದೆ ಮನವಚನ ಕಾಯದಲ್ಲಿ ಕೊಡು ಮಾನಸಿಕ ಅಂದರೆ ಮನಸ್ಸಿನಿಂದಾಗುವ ಎಲ್ಲ ಆಲೋಚನೆಗಳು ಮಾತಾಡುವುದು ಸ್ತೋತ್ರ ವೇದಾದಿಗಳ ಪಾರಾಯಣ ಮೊದಲಾದ ಮಾಡುವುದು ಶರೀರದ ಹತ್ತು ಇಂದ್ರಿಯಗಳಿಂದ ఆగువ సకల కర్మలు భగవంతనికి నీనిత్త వస్తు నీనిత్త వస్తు నీ మాడిసిద క్రియా నీ కొట్ట జ్ఞాన నినగర్పితవాగలి ఎందు భగవంతన అధీనవాగి సదా అర్పిసు. అవాగ వృజినార్దన వర వృజినార్దన వర సమస్త పాపగలను ನಾಶ ಮಾಡುವಂಥ ಶ್ರೇಷ್ಠನಾದ ಶ್ರೀಹರಿ ಸದಾ ಎಂದೆಂದಿಗೂ ಬಿಡದೆ ಕೈಕೊಂಡು ಭಕ್ತರ ಮೂಲಕ ತಾನೇ ಅರ್ಪಣೆ ಮಾಡಿಸಿದ ಸಕಲ ಕರ್ಮವನ್ನು ಸ್ವೀಕಾರ ಮಾಡಿ ತನ್ನವರ ತನ್ನ ಶರಣಾಗತಿಯನ್ನು ಪಡೆದಂಥವರ ಸಂತೈಸುವನು ತನ್ನ ನಿರಂತರ ಚಿಂತನೆಯನ್ನು ಕೊಟ್ಟು ಸಾಧು ಸಜ್ಜನರ ಸಮಾಗಮ ಮಾಡಿಸಿ ಆನಂದವನ್ನು ಕೊಡುತ್ತಾನೆ. ಏನೇದಾಯ್ತ ಇಲ್ಲಲ್ಲ ಕುದುರೆ ಬಾಲದ కొనయ కూదలు
కూదలు
తుది విభాగవ మాడి శతవిధవు అదరుడు వందను నూరు భాగవ మాడలెంతి హుదో విధిభవాది సమస్త దివిచర మొదలు మాడి తృణాంత జీవరోళ్ అధిక న్యూనత ఇల్లవెందిగూ జీవ పరమాణు. ಕುದುರೆ ಬಾಲದ ಅಂದ್ರೆ ಅದು ಹೇಳ್ತಾರೆ, ಮಾಮೂಲು ಕುದುರೆ ಅಲ್ಲ, ಕುದುರೆಯಲ್ಲಿ ಚಿಕ್ಕ ಕುದುರೆ ಇರುತ್ತಲ್ಲ, ಚಿಕ್ಕ ವಯಸ್ಸಿನ ಕುದುರೆ, ನಮಗು ಅದರ ಮರಿ, ಅದನ್ನ ಆಂಗ್ಲದಲ್ಲಿ ಪೋನಿ ಅಂತ ಕರೀತಾರೆ, ಅದರ ಬಾಲ. ಆ ಬಾಲದ ತುದಿಯ ಕೂದಲು ಬಹಳ ತೆಳ್ಳಗಿರುತ್ತೆ, ಆ ತುದಿಯ ಕೂದಲ ತುದಿಯನ್ನ ಕೂದಲು ಹೀಗೆ ಉದ್ದಕ್ಕಿಟ್ಟು ಅದನ್ನ ನೂರು ಭಾಗ ಅಲ್ಲ, ಆ ಮೇಲಿಂದ ತುದಿ ಇರುತ್ತಲ್ಲ ರೌಂಡ್, ಅದನ್ನ ನೂರು ಭಾಗ ಅಂದ್ರೆ ಕೂದಲನ್ನ ಉದ್ದಕ್ಕೆ ಸೆಳೆಬೇಕು, ಅಡ್ಡಕ್ಕಲ್ಲ ಉದ್ದಕ್ಕೆ ನೂರು ಭಾಗ ಸೆಳೆಬೇಕು. ಆ ನೂರು ಭಾಗ ಸೆಳೆದರೆ ಅದರಲ್ಲಿ ಒಂದು ತೆಗೆಯಬೇಕು, ಅದನ್ನ ಮತ್ತು ಉದ್ದಕ್ಕೆ ನೂರು ಭಾಗ ಸೆಳೆದರೆ ಅದು ಒಂದು ತೆಗೆದರೋ ಎಷ್ಟೋ ಅದರ ತುದಿ ಎಷ್ಟಿರುತ್ತೋ ಅಷ್ಟು ಜೀವ ಪರಮಾಣು. ಹಾ ಅಲ್ಲಿ ಅದ ನಾವ ಅಂದ್ರೆ ಬ್ರಹ್ಮದೇವರು ಸ್ವಲ್ಪ ಜಾಸ್ತಿ ಇರ್ಬೋದಲ್ಲ, ಇಲ್ಲ ಬ್ರಹ್ಮದೇವರು ಮೊದಲುಕೊಂಡು ಕೊನೇ ಜೀವ ಪರ್ಯಂತ ಪ್ರತಿಯೊಂದು ಜೀವರಾಶಿಯ ಪರಿಮಾಣ ಅಷ್ಟೇ, ಹೆಚ್ಚು ಕಮ್ಮಿ ಇಲ್ಲ ಅಂತ, ಅಧಿಕ ನ್ಯೂನತೆ ಇಲ್ಲವೆಂದಿಗೂ ಜೀವ ಪರಮಾಣು. ತೃಣ ಜೀವರ ಪರ್ಯಂತ ಎಲ್ಲರೂ ಹೀಗೆ ಇರ್ತಾರೆ. ಅಂದ್ರೆ ಇಂಥ ವಿಶೇಷವಾಗಿರತಕ್ಕಂಥ ಚಿಕ್ಕ ಜೀವ ಈ ಶರೀರದ ಕೂದಲಿನ ತುದಿಯ ಸಾವಿರ ಭಾಗವು ಇಲ್ಲ. ನಮ್ಮ ಶರೀರದ ಕೂದಲಿನ ತುದಿಯ ಸಾವಿರ ಭಾಗವೂ ಇಲ್ಲ. ನೋಡಿ ಕುದುರೆ ಬಾಲದ ಕೊನೆಯಲ್ಲಿ ಹತ್ತು ಸಾವಿರ ಭಾಗ ಅಂದ್ರೆ ಹೇಗೆ ಅಂದ್ರೆ, ಆ ತುದಿಯನ್ನ ಹತ್ತು ಸಾವಿರ ಭಾಗ ಮಾಡಿದ್ರೆ ಚೂರು ದಪ್ಪ ಬರುತ್ತೆ, ಹೌದಾ? ಅಲ್ಲ ನೋಡಿ ನೋಡಿ, ಈಗ ಒಂದನ್ನು ನೂರು ಭಾಗ ಮಾಡಿ ಅಂದರೆ ಅದರಲ್ಲಿ ನೂರರಲ್ಲಿ ಒಂದನ್ನು ತೆಗೆದರೆ ನೂರು ಭಾಗ ಮಾಡಿದರೆ ಪರಮಾಣು ಎಷ್ಟು ಬರುತ್ತೆ? ಹಾಗಲ್ಲದೆ ಒಂದೇ ಕೂದಲು ಅದರ ತುದಿಯನ್ನ ಹತ್ತು ಸಾವಿರ ಭಾಗ ಮಾಡಿಬಿಟ್ರೆ ಚೂರು ದಪ್ಪಕ್ಕೆ ಬರುತ್ತೆ. ಹೇಗಾಗತ್ತಮ್ಮ? ಅಲ್ಲ ವೇಸ್ಟೇಜ್ ಅಲ್ಲ, ಹೇಳಿ. ಒಂದ್ ನೂರು ಭಾಗ ಮಾಡಿದ್ರಿ, ನೂರು ಭಾಗದಲ್ಲಿ ಒಂದೊಂದನ್ನು ನೂರು ಭಾಗ ಅಂದ್ರೆ ನೂರು, ಹೌದಾ? ಹತ್ತು ಸಾವಿರ ಆಗತ್ತಾ? ಸರಿ ಸುಮ್ಮನೆ ಕೇಳಿದೆ. ಹತ್ತು ಸಾವಿರ ವಿಭಾಗ ತಪ್ಪಕ್ಕಾಗುತ್ತೆ ಅಂತ ಕೆಲವರು ಸಂಶಯ ಪಡ್ತಾರೆ. ಹಾಗೆ ಈಗ ಇಲ್ಲ, ನೂರು ಇಂಟು ನೂರು ಅಂದ್ರೆ ಒಂದು ಕೂದಲಲ್ಲಿ ಹತ್ತು ಸಾವಿರ ಭಾಗ ಮಾಡಿದ್ರೆ ಒಂದು ಪಾರ್ಟ್ ತೆಗೆದ್ರೆ ಎಷ್ಟಿರುತ್ತೋ ಅದರ ತುದಿ ಎಷ್ಟಿರುತ್ತೋ ಅದು ಜೀವ. ಅಂತ ಜೀವ ಇಷ್ಟು ದೊಡ್ಡ ಶರೀರ ಹೊತ್ತುಕೊಂಡು ತಿರುಗ್ಲಿಕ್ಕಾಗುತ್ತ? ಇಷ್ಟು ದೊಡ್ಡ ಶರೀರ ಕೈ ಕಾಲು ಕದಲಿಸಿ ಶ್ವಾಸ ಕಾರ್ಯ ಮಾಡಿಸಿ ಎಲ್ಲ ಮಾಡಿಸ್ಲಿಕ್ಕಾಗುತ್ತ? ತತ್ರಾಪಿ ಅಸ್ವತಂತ್ರ, ಅದನ್ನ ಕೇಳ್ತಾರೆ ದಾಸರು. ಇಷ್ಟು ಜೀವರ ವಿಶೇಷವಾಗಿರತಕ್ಕಂತ ಮುಂದೆ ಹೇಳ್ತಾ ಇದ್ದಾರೆ ವಿಜಯದಾಸ ಸುಳಾದಿ ಒಂದು ಬರುತ್ತೆ, ಅತ್ಯಣು ಜೀವವಿದೆ ಅನಾದಿಯಿಂದಲೇ ಅಂತ ಸುಳಾದಿಯಲ್ಲಿ ಬರುತ್ತೆ. ಈ ಜೀವನಿಗೆ ಜೀವ ಅಚ್ಛೇದ್ಯ ಅಭೇದ್ಯ ತೋಯ ಗರಳ ಶಸ್ತ್ರ ಪಾವಕ ಮಿಗಿಲಾದ ಉಪಹತಿಯಿಂದ ಸಾವಿಲ್ಲ 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 ಅಭಾವ ಕಾಲಕ್ಕೆ ಪಾವನ್ನವಾಗಿಪ್ಪದು ಪರಮ ಸೂಕ್ಷ್ಮ. ವಿಶೇಷವಾಗಿ ಇದಕ್ಕೆ ನೋವಾಗದು ಕಾಣು, ನಿಜರೂಪದಲ್ಲಿ ನೋವಾಗಲ್ಲ. ಈ ಲಿಂಗ ಶರೀರ ಅಂಟುಕೊಂಡಿದ್ದಕ್ಕೆ ನೋವು ಟ್ರಾನ್ಸ್ಫರ್ ಆಗ್ತಾ ಇದೆ ಅಷ್ಟೇ. ಇಂಥ ಜೀವನ ಸ್ವರೂಪೇಂದ್ರಿಯದಲ್ಲಿ ಅವನ ಕೈಕಾಲುಗಳಲ್ಲಿ ಆ ಕೈಯಲ್ಲಿ ಆ ಹೆಬ್ಬೆರಳಿನ ಅಗ್ರ ಹೆಬ್ಬೆರಳು ಎಷ್ಟಿರುತ್ತೋ ಅಷ್ಟು ರೂಪದಿಂದ ಅಗ್ರೇಶನಾಗಿ ಹೆಬ್ಬೆರಳಿನ ಅಗ್ರದಷ್ಟು ಮೂಲೇಶನಾಗಿ ಚೋಟುದ್ದದಿಂದ ಪ್ರಾದೇಶನಾಗಿ ಆ ಅತ್ಯಣು ಜೀವನೊಳಗೆ ಹೃದಯ ಕಮಲದೊಳಗೆ ತಾನಿರ್ತಾನೆ. ಅದಕ್ಕೆ ಊಹಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಮತ್ತೆ ಅಂತ ಬಿಂಬಮೂರ್ತಿ ಚಿಂತನೆ ಮಾಡ್ಲಿಕ್ಕಾಗುತ್ತ? ಸಾಧ್ಯ ಇಲ್ಲ. ಆದರೆ ಅವನೇ ನಮ್ಮ ಸುತ್ತ ನಿಂತಿದ್ದಾನೆ, ಡೌಟೇ ಇಲ್ಲ, ಅವನೇ ನಿಂತಿದ್ದಾನೆ. ಅದಕ್ಕೆ ಬಿಂಬ ಸಂಸ್ಥಾಪನಾ ಪ್ರಕರಣ ನಮ್ಮ ತಲೆಗೆಟಕಬೇಕಾದರೆ ಆ ಚಿಕ್ಕ ರೂಪದಲ್ಲಿ ಆ ತಲೆ ನಾರಾಯಣ, ಅದ ಮೇಲೆ ಶಿರಸ್ಸು ನಾರಾಯಣ, ಹುಬ್ಬುಗಳು ನಾರಾಯಣ, ಇವೆಲ್ಲ ಚಿಂತನೆ ಮಾಡಬೇಕಾದ್ರೆ ತಲೆ ಕೆಟ್ಟಬಹುದು, ಹೌದಾ? ಚಿಂತನೆಗೂ ಎಟಕಲ್ಲ. ಅದಕ್ಕೆ ಹೇಳುತ್ತಾರೆ ಅವನೇ ಇಲ್ಲಿ ನಿಂತಿದ್ದಾನೆ, ಇಲ್ಲಿ ಸುಲಭ ಆಯ್ತು, ಎಲ್ಲ ಮೂಗು ಕಣ್ಣು ಇಲ್ಲ, ಆ ಥರ ಚಿಂತನೆ ಮಾಡಿ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಜೀವನಂಗುಷ್ಠಗ್ರಮೂರುತಿ ಜೀವನಂಗುಟ ಮಾತ್ರ ಮೂರುತಿ ಜೀವನ ಪ್ರಾದೇಶ ಜೀವಾಕಾರ ಮೂರ್ತಿಗಳು ಏವಮಾದಿ ಅನಂತ ರೂಪದಿ ಯಾವುದವಯವಗಳು ವ್ಯಾಪಿಸಿ ಕಾವ ಕರುಣಾಳುಗಳ ದೇವನು ಈ ಜಗತ್ರಯವ. ಜೀವನ ಸೂಕ್ಷ್ಮವಾದಂಥ ಆ ಶರೀರ ಅವನ ಕೈಯ ಅಂಗುಷ್ಠ ಅಗ್ರ ಮೂರುತಿ, ಅಂಗುಟ ಮಾತ್ರ ಮೂರುತಿ ಅಂಗುಷ್ಠದಷ್ಟು. ಜೀವನ ಪ್ರಾದೇಶ ಚೋಟುದ್ದದ ಮೂರ್ತಿ, ಜೀವ ಆಕಾರ ಮೂರ್ತಿಗಳು, ಜೀವನ ಆಕಾರ ಹೇಗಿರುತ್ತೆ ಆಕಾರ, ಈ ರೀತಿಯಲ್ಲಿ ವಿಶೇಷವಾಗಿ ಭಗವದ್ ರೂಪ ನಿಂತಿರುತ್ತೆ. ಏವ ಮಾದಿ ಅನಂತ ರೂಪದಿ, ಆ ಚಿಕ್ಕ ಜೀವನ ಒಳಗೆ ಭಗವದ್ ರೂಪಗಳು ಎಷ್ಟು ಅಂದ್ರೆ ಅನಂತ ಇರುತ್ತೆ. ಪರಮಾಣು ರೂಪದಿಂದ ಇನ್ನ ಒಳಗೊಳಗೆ ಭಗವದ್ ರೂಪ ನಿಂತಿರುತ್ತೆ. ಏವ ಮಾದಿ ಅನಂತ ರೂಪಗಳಿಂದ ಯಾವದ ಅವಯವಗಳೊಳಗೆ ಎಲ್ಲಾ ಅವಯವಗಳಲ್ಲಿ ಭಗವಂತ ವ್ಯಾಪಿಸಿ ಕಾವ ಕರುಣಾಳುಗಳ ದೇವನು ಭಗವಂತ ಕಾದುಕೊಂಡಿದ್ದಾನೆ. ಎಂಥ ಅಂದ್ರೆ ಕರುಣಿಗಳು ಅಂತ ಕರೆಸಿಕೊಂಡ ಬ್ರಹ್ಮಾದಿ ದೇವತೆಗಳಿಗೆ ದೇವ ಅಂದ್ರೆ ಮಹಾಕರುಣಾವಂತ ಭಗವಂತ ಈ ಜಗತ್ರಯವ ಕಾವ ರಕ್ಷಣೆ ಮಾಡ್ತಾ ಇದ್ದಾನೆ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಈ ಜೀವನ ವಿಶೇಷವಾಗಿರತಕ್ಕಂಥ ಶರೀರದೊಳಗೆ ಹೇಗೆ ಹೇಗೆ ಭಗವಂತ ಇರ್ತಾನೆ ಆ ಚಿಕ್ಕ ಜೀವನೊಳಗೆ ಅಂದ್ರೆ ಮಾನಸ ಸ್ಮೃತಿಯಲ್ಲಿ ಚೆನ್ನಾಗಿ ಕೊಡುತ್ತಾರೋ ಜೀವಾಂತರ್ಯಾಮಿ ಭಗವದ್ ರೂಪಗಳು ಹೇಗೆ ಹೇಗಿರುತ್ತೆ ಅಂದ್ರೆ ಹೇಳ್ತಾ ಇದ್ದಾರೆ. ವಾಸುದೇವ ಶಿರಸ್ಸಿನಲ್ಲಿ ಹೇಳ್ತಾರೆ, ಜೀವನ ಶಿರಸ್ಸಿನಲ್ಲಿ ನಾರಾಯಣ, ಮಧ್ಯಸ್ಥಾನದಲ್ಲಿ ವಾಸುದೇವ, ಕೆಳಗೆ ಸಂಕರ್ಷಣ, ಎಡಬಲದಲ್ಲಿ ಪ್ರದ್ಯುಮ್ನ ನಿರುದ್ಧರು ನಿಂತಿರ್ತಾರೆ. ಅಷ್ಟೇ ಅಲ್ಲ, ವಿಶೇಷವಾಗಿ ವಿಷ್ಣು ವಾಗೀಂದ್ರಿಯದಲ್ಲಿ, ನೃಸಿಂಹ ಜೀವನದಲ್ಲಿ, ಘ್ರಾಣದಲ್ಲಿ ಕಪಿಲ ಕಣ್ಣಿನಲ್ಲಿ, ಅದ ಮೇಲೆ ನೃಸಿಂಹ ಜೀವನ ಘ್ರಾಣದಲ್ಲಿ, ಹಾಗೆ ಏನೇನು ಕೊಡದ ಇಲ್ಲಿ ಇಂದ್ರಿಯಗಳಲ್ಲಿದ್ದಾರೆ ಅದೇ ಭಗವದ್ ರೂಪಗಳು ಅಲ್ಲೆಲ್ಲ ನಿಂತಿವೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ಈ ಭಗವಂತ ನಮ್ಮ ಜೀವನ ಸ್ವರೂಪದಲ್ಲಿ ಎಷ್ಟೆಷ್ಟಿದ್ದಾನೆ ಎಂಬುದನ್ನ ನಾವು ನಿತ್ಯವೂ ಚಿಂತನೆ ಮಾಡಬೇಕು. ಇಲ್ಲಿ ಮಾತ್ರ ಅಲ್ಲ, ಅಲ್ಲೂ ಕೂಡ ಅಷ್ಟೇ. ಅಂದ್ರೆ ಸ್ಥೂಲ ದೇಹದಲ್ಲಿ ಸ್ಥೂಲಾಂಗುಷ್ಠ ಮಿತೋ ಹರಿಹಿ, ಸ್ಥೂಲ ಅಂಗುಷ್ಠದಂತೆ ಇಷ್ಟು ಉದ್ದದಲ್ಲಿ ಇಡ್ತಾನೆ. ಜೀವೇ ಜೀವ ಅಂಗುಷ್ಠ ಮಿತೋ ಹರಿಹಿ, ಜೀವನಲ್ಲಿ ಜೀವನ ಅಂಗುಷ್ಠ ಎಷ್ಟಿರುತ್ತೋ ಅಷ್ಟು ಇರ್ತಾನೆ ಭಗವಂತ. ಈ ರೀತಿಯಲ್ಲಿ ಭಗವಂತ ಇರ್ತಾನೆ. ಇನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಬಿಂಬ ಅಂದ್ರೆ ಯಾರು? ಈ ಅಗ್ರೇಶ, ಪ್ರಾದೇಶ, ಮೂಲೇಶ, ಈ ಮೂರರೊಳಗೆ ಮೂವರನ್ನು ಬಿಂಬ ಅಂತ ಕರೀತಾರೆ, ಮೂವರನ್ನು ಬಿಂಬ ಅಂತ ಕರೀತಾರೆ. ಪ್ರಧಾನ ಬಿಂಬ ಅಂತ ಯಾರನ್ನ ಕರೆಯುವುದು ಅಂದ್ರೆ ಬಿಂಬ ಜೀವಾಂಗುಷ್ಠ ಮಾತ್ರ ಇಂಬುಗೊಂಡಿಹ ಸರ್ವರುಳು సూక్ష్మాంబరది హృత్కమల మధ్య నివాసియందె నిసి ఎంబరీతగె కోవిదరు విశ్వంభరాత్మక ప్రాజ్ఞ భక్త కుటుంబీ సంతై సుభను ఈ పరిబల్ల భజకరను. ಅದನ್ನೇ ಹೇಳ್ತಾ ಇದ್ದಾರೆ. ವಿಶೇಷವಾಗಿರತಕ್ಕಂತಹ ಭಗವಂತ ಹೇಗಿದ್ದಾನಪ್ಪ ಅಂದ್ರೆ, ಈ ಜೀವನೊಳಗೆ ಜೀವನ ಅಂಗುಷ್ಠ ಮಾತ್ರ ಮೂರ್ತಿ ಇದ್ದಾನಲ್ಲ, ಅವನೇ ಜೀವನ ಹೃದಯದಲ್ಲಿ ಸೂಕ್ಷ್ಮಾಂಬರ ಧಾರಾಕಾಶ ಅಂತ ಹೇಳ್ತಾರೆ. ಆ ಸೂಕ್ಷ್ಮವಾದ ಆಕಾಶ, ಆಕಾಶದಲ್ಲಿ ಇಂಬುಗೊಂಡಿಹ, ಇಂಬುಗೊಂಡಿಹ ಅಂದ್ರೆ ವಿಶೇಷವಾಗಿ ಆಶ್ರಯನಾಗಿ ಇಂಬು ಒಂದು ಸಂತೋಷ, ಸಂತೋಷದಿಂದ ಇದ್ದಾನೆ ಭಗವಂತ. ಹೃತ್ಕಮಲ ಮಧ್ವ ನಿವಾಸಿ ಅಂತ ಕರೆಸಿಕೊಂತ ಹೇಳುತ್ತಾರೆ. ಈತನಿಗೆ ಪ್ರಾಜ್ಞ, ವಿಶ್ವಂಭರ, ನೃಸಿಂಹ ಅಷ್ಟೇ ಅಲ್ಲ, ಹರಿ ಅಂತ ಕರೀತಾರೆ ಈತನನ್ನ. ಇಂಥ ಸ್ವಾಮಿ ಈ ಪರಿಬಲ್ಲ ಭಜಕರನ್ನು ಭಕ್ತ ಕುಟುಂಬಿ ಸಂತೈಸುವನು. ಭಕ್ತರ ಕುಟುಂಬವನ್ನು ಅವನು ಇಟ್ಟುಕೊಂಡಿದ್ದಾನೆ. ಅವನು ಕುಟುಂಬ ಬೇಕಾಗಿಲ್ಲ, ನಮಗಾಗಿ ನಮ್ಮಲ್ಲಿ ಸೇರಿದ್ದಾನೆ, ನಮಗಾಗಿ ಉದ್ಧಾರ ಮಾಡುತ್ತಾ ಇದ್ದಾನೆ. ಅಂಥ ಸ್ವಾಮಿ ನಮ್ಮನ್ನ ರಕ್ಷಣೆ ಮಾಡುತ್ತಾನೆ ಅಂದ್ರೆ ಸದಾ ನಮ್ಮೊಳಗೆ ಅಗ್ರೇಶ ನಾಮಕ ಭಗವಂತ ಬಿಂಬಮೂರ್ತಿಯಾಗಿ ಇದ್ದಾನೆ. ಅವನ ರೂಪ ಎಂಥದ್ದು? ಸಾಮಾನ್ಯವಾಗಿ ಈ ಶರೀರದಲ್ಲೂ ಸೂಕ್ಷ್ಮ ದೇಹದಲ್ಲೂ ಕೂಡ ಮೂಲೇಶ ಅಷ್ಟಭುಜ ನಾರಾಯಣ, ಪ್ರಾದೇಶ ಚತುರ್ಭುಜ ನಾರಾಯಣ, ಅಗ್ರೇಶ ಜೀವನ ಆಕಾರ ಹೇಗಿರುತ್ತೋ ಆ ಆಕಾರದಲ್ಲಿರತಕ್ಕಂಥ ಮೂರ್ತಿ ಯಾವುದು? ಅಗ್ರೇಶ ಮೂರ್ತಿ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅಂಥ ಭಗವಂತನನ್ನು ನಾವು ಸರ್ವತ್ರ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಶ್ವೇತದ್ವೀಪದಲ್ಲಿ ಇರತಕ್ಕಂಥ ಭಗವಂತನೇ ಹೃತ್ಪದ್ಮೇಶು ವ್ಯವಸ್ಥಿತ, ಎಲ್ಲರ ಹೃದಯದಲ್ಲಿದ್ದಾನೆ ಅಂತ ತಿಳಿದು ತಯೋರೈಕ್ಯಂ ವಿಜಾನೀಯಾತ್. ಆ ಶ್ವೇತದ್ವೀಪದಲ್ಲಿರತಕ್ಕಂಥ ಭಗವಂತನೇ ನನ್ನ ಹೃದಯದಲ್ಲಿದ್ದಾನೆ ಅಂತ ತಿಳಿದು ಐಕ್ಯ ಚಿಂತನಂ ಪರಮಾರ್ಚನ, ಭಗವಂತನ ಐಕ್ಯ ಚಿಂತನೆ ಮಾಡುವುದೇ ಪರಮಾರ್ಚನ. ಈ ಬಿಂಬಮೂರ್ತಿಗೇನೆ ಸಕಲ ಭಗವದ್ ರೂಪಗಳನ್ನ, ನೀನೇ ಸರ್ವತ್ರ ಇದ್ದೀಯ ಮಮ ಸ್ವಾಮಿ, ಇವನೇ ಬಿಂಬ, ಹರಿರ್ಹಿ ನಿತ್ಯಂ ಇವನೇ ಹರಿ ಅಂತ ಕರೀತಾರೆ. ಅದಕ್ಕೆ ಹರಿರಿತಿ ರಹಸ್ಯಂ ನಾಮ, ಇವನಿಗೆ ಹರಿ ಅಂತ ಹೆಸರು. ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿ ರೇವಚ, ಎಲ್ಲರಲ್ಲಿ ನಿಂತು ಎಲ್ಲವ ನಿಯಮನ ಮಾಡುತ್ತಾ ಇದ್ದಾನೆ. ಸೂಕ್ಷ್ಮ ರೂಪಿ ಅವನ ತಾಕತ್ತನ್ನ ಎಲ್ಲಾ ಕಡೆ ನೋಡಿ ಪರಿಚಯ ಮಾಡಿಕೊಂಡು ಅವನ ಮೇಲೆ ನಂಬಿಕೆಯಿಂದ ನಾವು ಸಾಧನೆಯನ್ನು ಮಾಡಬೇಕೆಂಬುದು ತಾತ್ಪರ್ಯ. ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಮತ್ತು 20ನೇ ತಾರೀಕು 19 ಬೆಳಿಗ್ಗೆ ಬರ್ತೀವಿ ಅಂದ್ರೆ ಅವತ್ತಾಗಲ್ಲೇನು, ಮೋಸ್ಟ್ಲಿ 20 ಬೆಳಿಗ್ಗೆ ಸೇರೋಣ. ಶ್ರೀಕೃಷ್ಣ 20 ಹಬ್ಬ ಹಬ್ಬ ಇವತ್ತಮ್ಮ.